ಚಂಡಾಲ, ಒಳ್ಳೆ ಮಕ್ಕಳನ್ನು ಸೃಷ್ಟಿಸಬೇಕೆಂದರೆ ಸಂಸ್ಕಾರಗಳು ಇವೆ. ಮೊದಲನೆಯ ಸಂಸ್ಕಾರವೇ ಗರ್ಭಾದಾನ ಸಂಸ್ಕಾರ. ಈ ರೀತಿಯಲ್ಲಿ ಸಂಸ್ಕಾರಗಳೇ ಕುಲಧರ್ಮ. ಗರ್ಭದಲ್ಲಿ ಗಂಡನು ಬೀಜವನ್ನಿಡುವುದು ಕಾಮಸುಖಕ್ಕಲ್ಲ. ನೋಡಿ, ಇದೊಂದು ಸಂಸ್ಕಾರವೇ, ಪವಿತ್ರವಾದ ಕಾರ್ಯ. ಏಕೆಂದರೆ ಭಗವಂತನ ಭಕ್ತನನ್ನು ಸೃಷ್ಟಿಸುವುದು, ನೀಚರನ್ನಲ್ಲ. ಇದೇ ಗರ್ಭಾದಾನ ಸಂಸ್ಕಾರ. ಅದರಲ್ಲಿಯೂ ಪ್ರತ್ಯೇಕವಾಗಿ ಬ್ರಾಹ್ಮಣರಿಗೆ ಹಾಗೂ ಕ್ಷತ್ರಿಯರಿಗೆ ಖಂಡಿತವಾಗಿಯೂ ಸಂಸ್ಕಾರಗಳು ಉಂಟು. ವೈಶ್ಯರಿಗೆ ಕೆಲವು ಬಾರಿ ಉಂಟು, ಕೆಲವು ಬಾರಿ ಇಲ್ಲ. ಶೂದ್ರರಿಗೆ ಸಂಸ್ಕಾರಗಳೇ ಇಲ್ಲ. ಆದರೆ ಬ್ರಾಹ್ಮಣರಿಗೆ ಹಾಗೂ ಕ್ಷತ್ರಿಯರಿಗೆ ಸಂಸ್ಕಾರಗಳು ಖಂಡಿತವಾಗಿಯೂ ಆಗಬೇಕು. ದಶವಿಧ ಸಂಸ್ಕಾರ, 10 ರೀತಿಯ ಸಂಸ್ಕಾರಗಳು ಉಂಟು. ಸಂಸ್ಕಾರವು ಅಂದರೆ ಪ್ಯೂರಿಫಿಕೇಟರಿ ಮೆಥಡ್ ಪ್ರಾಸೆಸ್, ಪವಿತ್ರವಾಗುವ ವಿಧಾನ, ಪರಿಶುದ್ಧವಾಗುವ ವಿಧಾನ. ಮದುವೆ ಕೂಡ ಒಂದು ಸಂಸ್ಕಾರ. ಮದುವೆಯಾದ ನಂತರ ಮಗುವನ್ನು ಹೆತ್ತಲು ಒಂದು ಸಂಸ್ಕಾರ, ಅದೇ ಗರ್ಭಾಧಾನ ಸಂಸ್ಕಾರ. ಬರೀ ಕಾಮಸುಖವನ್ನು ತೀರಿಸಿಕೊಳ್ಳುವುದಲ್ಲ ಮದುವೆ. ಹೆಣ್ಣು ಕಾಮದ ಒಂದು ಯಂತ್ರವಲ್ಲ. ಇಂದ್ರಿಯಗಳ ತೃಪ್ತಿಯನ್ನು ಮಿತಿಯಿಲ್ಲದೆ ಪೂರೈಸಿಕೊಳ್ಳಲು ಹೆಣ್ಣು ಒಂದು ಮೆಷಿನ್ ಅಲ್ಲ, ಯಂತ್ರವಲ್ಲ. ಇದು ಗೃಹಮೇದಿಯ ಜೀವನ, ಗೃಹಸ್ಥನ ಜೀವನವಲ್ಲ. ಯಾವಾಗಂದರೆ ಯಾವಾಗ, ಎಷ್ಟು ಬಾರಿ ಅಂದರೆ ಎಷ್ಟು ಬಾರಿ ಕಾಮಸುಖವನ್ನು ಅನುಭವಿಸುವುದಲ್ಲ ಈ ಮನುಷ್ಯ ಜನ್ಮ. ಈ ರೀತಿಯಲ್ಲಿ ಸಮಯವನ್ನು ನೋಡದೆ ಕಾಮಿಸಿದ ಕಾರಣಕ್ಕೆ ಜನಿಸಿದನು ಅಸುರನು, ಹಿರಣ್ಯಕಶಿಪು. ಕಶ್ಯಪ ಹಾಗೂ ದಿತಿಯು ತಪ್ಪಾದ ಸಮಯದಲ್ಲಿ, ಸಾಯಂಕಾಲದ ಸಮಯದಲ್ಲಿ ಒಂದಾದ ಕಾರಣದಿಂದ ಹುಟ್ಟಿದ್ದೇ ಹಿರಣ್ಯಕಶಿಪು. ನೋಡಿ, ಕೆಲವರು ಕೇಳುತ್ತಾರೆ, ಕಾಮಿಸಿದರೆ ತಪ್ಪೇನು? ಮಿತಿ ಇಲ್ಲದೆ ನನ್ನ ಇಂದ್ರಿಯ ತೃಪ್ತಿಗಳಿಗಾಗಿ ನಾನು ಏನನ್ನಾದರೂ ಮಾಡುತ್ತೇನೆ, ನಾನು ಏಕೆ ನಿಯಂತ್ರಿಸಬೇಕು? ನನ್ನ ದೇಹ, ನನ್ನ ಇಷ್ಟ. ಇಲ್ಲ ಅಣ್ಣ, ನಿನ್ನ ದೇಹವಾಗಿರಬಹುದು, ನಿನ್ನ ಇಂದ್ರಿಯಗಳೇ ಆಗಿರಬಹುದು, ಆದರೆ ಇತರರಿಗೆ ತೊಂದರೆಗಳನ್ನು ಕೊಟ್ಟರೆ ಭಗವಂತನು ಸುಮ್ಮನೆ ಬಿಡುವುದಿಲ್ಲ. ಈಗ ಇಲ್ಲಿ ನಾವು ನೋಡಬಹುದು, ದಿತಿ ಹಾಗೂ ಕಶ್ಯಪನ ಇಂದ್ರಿಯಗಳ ತೃಪ್ತಿಗಾಗಿ ಇಡೀ ಪ್ರಪಂಚವೇ ನರಳುವಂತಾಯಿತು. ಅಸುರನು ಬಂದನು, ಹಿರಣ್ಯಕಶಿಪು ಕಾಮಕ್ಕೆ ಸರಿಯಲ್ಲದ ಕಾಲದಲ್ಲಿ ಒಂದಾದ ಕಾರಣದಿಂದ ಜನಿಸಿದನು. ಆದ್ದರಿಂದ ಇಡೀ ಬ್ರಹ್ಮಾಂಡಕ್ಕೆ ತೊಂದರೆಗಳನ್ನುಂಟು ಮಾಡುವಂತಹ ರಾಕ್ಷಸನು ಬಂದನು, ಸೃಷ್ಟಿಯಾದನು. ನೋಡಿ, ಕಶ್ಯಪನು ಋಷಿನೇ, ಆದರೂ ಹುಟ್ಟಿದನು ರಾಕ್ಷಸನು. ಅಸುರ ಗುಣಗಳನ್ನು ಪಡೆದವನು, ಎಲ್ಲರನ್ನು ಹಿಂಸಿಸಿದ ತೀವ್ರವಾಗಿ. ಇದೇ ರೀತಿಯಲ್ಲಿ ಇಂದಿನ ಕಾಲದಲ್ಲಿ ಜನರು ಅಧರ್ಮವಾಗಿ ಸಮಯವಿಲ್ಲದೆ ನಿಯಂತ್ರಣಗಳಿಲ್ಲದೆ ಕಾಮಿಸುತ್ತಾರೆ. ಅಧರ್ಮವಾದ ನೀಚರಾದ ಸಂತಾನವನ್ನು ಸೃಷ್ಟಿಸುತ್ತಿದ್ದಾರೆ. ಇದೇ ತೊಂದರೆ. ಇಬ್ಬರ ಇಂದ್ರಿಯಗಳ ತೃಪ್ತಿಗಾಗಿ ಸಮಾಜವು ತೊಂದರೆಗಳನ್ನು ಅನುಭವಿಸಬೇಕು. ಇದು ಯಾವ ನ್ಯಾಯ? ಆದ್ದರಿಂದಲೇ ಕಾಮವು ನಿಯಂತ್ರಣದಲ್ಲಿ ಇರಬೇಕು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಕೃಷ್ಣ ಭಕ್ತರನ್ನು ಸೃಷ್ಟಿಸಲು ಎಷ್ಟು ಮಂದಿಯನ್ನಾದರೂ ಹೆತ್ತಬಹುದು, ತಪ್ಪೇ ಇಲ್ಲ. ಇದು ಧರ್ಮವಾದ ಕಾಮ. ಇದನ್ನು ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮಕ್ಕೆ ವಿರುದ್ಧವಾಗಿ ಅಲ್ಲದೇ ಇರುವ ಕಾಮವು ನನ್ನ ಪ್ರತಿನಿಧಿ. ನೋಡಿ, ಧರ್ಮಾವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ನಾವು ನಮ್ಮ ಒಂದೊಂದು ಹೆಜ್ಜೆ ನೆತ್ತಿಡಬೇಕೆಂದರೆ ಕೃಷ್ಣನ ಸೇವೆಗಾಗಿ ಮಾಡಬೇಕು. ಒಂದು ಕೈಯಿನ ಬೆರಳನ್ನು ಅಲ್ಲಾಡಿಸಿದರೂ ಸರಿ, ಕೃಷ್ಣನ ಸೇವೆಗಾಗಿಯೇ ಮಾಡಬೇಕು. ಸುಮ್ಮನೆ ನಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಿಕೊಳ್ಳಬಾರದು, ದುರುಪಯೋಗ ಮಾಡಿಕೊಳ್ಳಬಾರದು. ಪ್ರತಿಯೊಂದು ಮೂಮೆಂಟ್ಸ್ಗಳನ್ನು, ದೇಹದ ಪ್ರತಿಯೊಂದು ನಡತೆಗಳನ್ನು ಭಗವಂತನ ಸೇವೆಗಾಗಿಯೇ ಮಾಡಬೇಕು. ಹೀಗಿರಬೇಕಾದರೆ ಏಕೆ ನಮ್ಮ ಶಕ್ತಿಯನ್ನು, ವೀರ್ಯವನ್ನು ವ್ಯರ್ಥ ಮಾಡಿಕೊಳ್ಳಬೇಕು? ಕೆಲವು ಮಂದಿ ಭಗವಂತನ ಸೇವೆಗಾಗಿಯೇ ತಮ್ಮ ಇಡೀ ಜೀವನದಲ್ಲಿ ಸದಾ ಬ್ರಹ್ಮಚಾರಿಯಾಗಿಯೇ ಇರುತ್ತಾರೆ. ಮದುವೆಯನ್ನು ಮಾಡಿಕೊಳ್ಳುವುದೇ ಇಲ್ಲ ಕೆಲವು ಮಂದಿ ಭಕ್ತರು. ಅವರನ್ನು ನಾವು ನೈಷ್ಠಿಕ ಬ್ರಹ್ಮಚಾರಿ ಎಂದು ಕರೆಯುತ್ತೇವೆ. ಇದಕ್ಕೆ ಸರಿಯಾದ ಉದಾಹರಣೆ ಎಂದರೆ ಶ್ರೀಲ ಪ್ರಭುಪಾದರ ಗುರುಗಳು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಠಾಕೂರರು. ಇವರು ತಮ್ಮ ಇಡೀ ಜೀವನದಲ್ಲಿ ಬ್ರಹ್ಮಚಾರಿಯಾಗಿಯೇ ಉಳಿದರು, ನೈಷ್ಠಿಕ ಬ್ರಹ್ಮಚಾರಿ. ಭಗವಂತನ ಭಕ್ತಿ ಸೇವೆಯಲ್ಲಿ ಸದಾ ತಮ್ಮ ಶಕ್ತಿಯನ್ನು ತೊಡಗಲು ಮದುವೆಯನ್ನು ಮಾಡಿಕೊಳ್ಳಲೇ ಇಲ್ಲ. ಆದರೂ ಅವರಿಗೆ ನಾವೆಲ್ಲರೂ ಪ್ರೀತಿಯ ಮಕ್ಕಳಾದೆವು. ಇದು ಅವರ ಅಪಾರ ಕರುಣೆ. ನಮಗಾಗಿ ಶ್ರೀಲ ಪ್ರಭುಪಾದರನ್ನು ನೀಡಿದರು ಪ್ರೀತಿಯಿಂದ. ಶ್ರೀಲ ಪ್ರಭುಪಾದರು ಇಡೀ ಪ್ರಪಂಚಕ್ಕೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಅತ್ಯಮೂಲ್ಯವಾದ ಕೊಡುಗೆ, ಗ್ರೇಟ್ ಗಿಫ್ಟ್, ದಿ ಗ್ರೇಟೆಸ್ಟ್ ಗಿಫ್ಟ್ ಟು ದ ಎಂಟೈರ್ ಯೂನಿವರ್ಸ್. ಇಡೀ ಬ್ರಹ್ಮಾಂಡಕ್ಕೆ ಶ್ರೀಲ ಪ್ರಭುಪಾದರು ಒಂದು ವರ, ಶ್ರೀಲ ಭಕ್ತಿ ಸಿದ್ಧಾಂತ ಸ್ವಾಮಿಯವರ ವರ. ಈ ವರವನ್ನು ನೀಡಿದವರು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು. ವರವನ್ನು ಸ್ವೀಕರಿಸಲು ನಾವು ಅನರ್ಹರು. ಕತ್ತೆಗೆ ಒಂದು ಬೆಳೆ ಬಾಳುವ ವಜ್ರವನ್ನು ಕೊಟ್ಟಂತೆ, ಕತ್ತೆಗೆ ಯಾವ ಬೆಳೆ ಬಾಳುವಂತಹ ವಸ್ತುಗಳನ್ನು ಸ್ವೀಕರಿಸಲು ಅರ್ಹತೆಗಳಿಲ್ಲ, ಆದರೆ ವಜ್ರವು ಸಿಕ್ಕಿತು. ಇದೇ ರೀತಿಯಲ್ಲಿ ನಮಗೆ ಶ್ರೀಲ ಪ್ರಭುಪಾದರಂತಹ ಒಬ್ಬರು ಪರಿಶುದ್ಧ ಭಕ್ತರನ್ನು ಪಡೆಯುವ ಅರ್ಹತೆಗಳೇ ನಮಗಿಲ್ಲ, ಆದರೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ನಮಗೆ ವರವಾಗಿ ಶ್ರೀಲ ಪ್ರಭುಪಾದರನ್ನು ನೀಡಿದರು. ಇದಕ್ಕೆ ನಾವು ಎಷ್ಟು ಜನ್ಮಗಳನ್ನು ಎತ್ತಿದರೂ ಭಕ್ತಿ ಸಿದ್ಧಾಂತರ ಋಣವನ್ನು ತೀರಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು ಅನೇಕ ಗೌಡೀಯ ಮಠಗಳನ್ನು ಸ್ಥಾಪಿಸಿದರು, ಅನೇಕ ಮಂದಿ ಶಿಷ್ಯಂದಿರಿದ್ದರು, ಅವರ ಬಳಿ ಅನೇಕ ಮಂದಿ ಫುಲ್ ಟೈಮ್ ಡಿವೋಟೀಸ್ ಇದ್ದರು, ಸಂಪೂರ್ಣವಾಗಿ ಮಠದಲ್ಲಿಯೇ ಇರುವಂತಹ ಶಿಷ್ಯಂದಿರಿದ್ದರು. ಆದರೆ ಶ್ರೀಲ ಪ್ರಭುಪಾದರು ಆಚೆ ಇದ್ದರು, ಮಠದಲ್ಲಿ ಇರಲಿಲ್ಲ. ಆಚೆಯಿಂದಲೇ ಕೃಷ್ಣ ಪ್ರಜ್ಞೆಯನ್ನು ಆಚರಿಸುವಂತಹ ಪರಿಶುದ್ಧ ಭಕ್ತರಾಗಿದ್ದರು, ಗೃಹಸ್ಥಾಶ್ರಮದಲ್ಲಿದ್ದರು. ಆದರೂ ಭಕ್ತಿ ಸಿದ್ಧಾಂತರು ಶ್ರೀಲ ಪ್ರಭುಪಾದರನ್ನೇ ಗುರುಗಳಾಗಿ ಮಾಡಿದರು. ನೋಡಿ, ಆಚೆ ಇದ್ದರು, ಮಠದಲ್ಲಿ ಇರಲಿಲ್ಲ. ಭಕ್ತಿ ಸಿದ್ಧಾಂತರನ್ನು ಪ್ರಭುಪಾದರು ಕೇವಲ 4 ಅಥವಾ 5 ಬಾರಿ ಭೇಟಿಯಾದರು ಅಷ್ಟೇ. ನೋಡಿ ಎಷ್ಟು ಆಶ್ಚರ್ಯಕರ. ಶ್ರೀಲ ಪ್ರಭುಪಾದರೇ ಇದನ್ನು ಹೇಳುತ್ತಾರೆ, ಬರೀ 4-5 ಬಾರಿ ಭೇಟಿ ಮಾಡಿರುತ್ತಾರೆ ತಮ್ಮ ಗುರುಗಳನ್ನು, ಆದರೆ ಭಕ್ತಿ ಸಿದ್ಧಾಂತರು ಪ್ರಭುಪಾದರನ್ನೇ ಗುರುಗಳಾಗಿ ಮಾಡಿದರು. ಇದರಿಂದ ನಾವು ತಿಳಿದುಕೊಳ್ಳಬೇಕಾಗಿರುವುದೇನೆಂದರೆ, ಪರಿಶುದ್ಧ ಭಕ್ತನಾಗಲು ಯಾವ ಸ್ಥಾನದಲ್ಲಾದರೂ ಇರಬಹುದು, ಮನೆಯನ್ನು ಬಿಟ್ಟ ಸನ್ಯಾಸಿ ಆಗಬೇಕೆಂದಿಲ್ಲ, ಮದುವೆಯನ್ನು ಮಾಡಿಕೊಳ್ಳದ ಬ್ರಹ್ಮಚಾರಿಗೆ ಮಾತ್ರ ಸಾಧ್ಯವೆಂದಿಲ್ಲ, ಯಾರಾದರೂ ಗುರುಗಳಿಗೆ ಪ್ರಿಯರಾಗಬಹುದು. ಮತ್ತೆ ಗುರುಗಳನ್ನು ಸದಾ ನೋಡುತ್ತಲೇ ಇರಬೇಕೆಂದು ಇಲ್ಲ, ಅಂದರೆ ವಾಸ್ತವವಾಗಿ ನೋಡುತ್ತಲೇ ಇರಬೇಕು, ನೇರವಾಗಿ ಭೌತಿಕವಾಗಿ ದೇಹವನ್ನು ನೋಡಬೇಕೆಂದೇನೂ ಇಲ್ಲ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ವಾಣಿಯನ್ನು ಆಚರಿಸಿದರೆ, ಅಂದರೆ ಗುರುಗಳ ಆದೇಶಗಳನ್ನು ಪಾಲಿಸಿದರೆ ಗುರುಗಳನ್ನು ನೋಡುತ್ತಲೇ ಇರುತ್ತೇವೆ. ಆದ್ದರಿಂದ ನಾವು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಹಾಗೆ ನೈಸ್ತಿಕ ಬ್ರಹ್ಮಚಾರಿಗಳಾಗಿ ಇಲ್ಲದೇ ಇದ್ದರೂ ಗೃಹಸ್ಥರಾಗಿರಬೇಕು, ಗೃಹ ಮೇದಿಯಾಗಿ ಅಲ್ಲ. ಗೃಹಸ್ಥ ಅಂದರೆ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ವ್ಯಕ್ತಿ ಅಥವಾ ಕುಟುಂಬ. ಗೃಹ ಮೇದಿ ಎಂದರೆ ನಿಯಂತ್ರಣಗಳಿಲ್ಲದೆ ರೆಗ್ಯುಲೇಷನ್ಸ್ಗಳಿಲ್ಲದೆ ಇಂದ್ರಿಯ ಸುಖಗಳಲ್ಲಿ ತೊಡಗುವವನು, ಇವರಿಗೆ ಗೃಹ ಮೇದಿ ಎಂದು ಹೇಳುತ್ತೇವೆ. ಇದು ತುಂಬ ತಪ್ಪು. ಆದ್ದರಿಂದಲೇ ಇಂದಿಗೆ ಹಿರಣ್ಯಕಶಿಪುವಂತಹ ಜನಸಂಖ್ಯೆಯೇ ಜಾಸ್ತಿ. ಆದ್ದರಿಂದಲೇ ಗರ್ಭಾಧಾನ ಸಂಸ್ಕಾರವು ಬೇಕು. ಯಾವ ಸಮಯದಲ್ಲಿ ಗಂಡು ಹಾಗೂ ಹೆಂಡತಿ ಒಂದಾಗಬೇಕು ಎಂಬುದಕ್ಕೆ ಸೂಚನೆಗಳು ಸಿಗುತ್ತದೆ. ಏಕೆ ಈ ಸಂಸ್ಕಾರ? ಉತ್ತಮವಾದ ಸಂತಾನವು ಲಭ್ಯವಾಗುತ್ತದೆ, ಆಗ ಒಬ್ಬ ಒಳ್ಳೆ ಕೃಷ್ಣ ಭಕ್ತನು ಹುಟ್ಟುತ್ತಾನೆ, ಶಾಸ್ತ್ರಗಳನ್ನು ತಿಳಿಯಲು ಜ್ಞಾನವನ್ನು ಪಡೆದವನಾಗುತ್ತಾನೆ. ಶಾಸ್ತ್ರಗಳನ್ನು ತಿಳಿಯಲು ಒಳ್ಳೆ ಮೆದುಳು ಬೇಕು, ಬ್ರೈನ್. ನಾಯಿ ಬೆಕ್ಕುಗಳ ಜನ್ಮವಾಗಿರಬಾರದು, ಮನುಷ್ಯನಾಗಿ ಹುಟ್ಟಿದರೂ ಪಶುವಾಗಿರಬಾರದು, ದ್ವಿಪಾದ ಪಶುವಾಗಿರಬಾರದು, 2 ಕಾಲಿನ ಪ್ರಾಣಿಯಾಗಿರಬಾರದು. ಹೀಗೆ ಹುಟ್ಟಿದರೆ ವರ್ಣಸಂಕರ ಎಂದು ಹೇಳುತ್ತಾನೆ ಅರ್ಜುನನು. ವರ್ಣಸಂಕರ ಅಂದರೆ ನೀಚವಾದ ಜನಸಂಖ್ಯೆ. ಯಾವ ಜಾತಿಗೆ ಯಾವ ವರ್ಗಕ್ಕೆ ಇವನು ಸೇರಿದವನು ಎಂದು ಹೇಳಲು ಸಾಧ್ಯವೇ ಇಲ್ಲ. ಈಗ ಈ ಕಲಿಯುಗದಲ್ಲಿ ಈ ಸಮಯದಲ್ಲಿ ಈ ಸಂಸ್ಕಾರಗಳನ್ನು ಯಾರು ಆಚರಿಸುತ್ತಿಲ್ಲ. ಭಾರತ ದೇಶದಲ್ಲಿಯೂ ಸರಿ, ಆಚರಿಸುತ್ತಾ ಇಲ್ಲ, ಸರಿಯಾಗಿ ಆಚರಿಸುತ್ತಿಲ್ಲ. ಆಚರಿಸಿದರೂ ತಪ್ಪು ತಪ್ಪಾಗಿ ಮಾಡುತ್ತಾರೆ, ಶಾಸ್ತ್ರಗಳಿಗೆ ವಿರುದ್ಧವಾಗಿ ಮಾಡುತ್ತಾರೆ. ಏಕೆಂದರೆ ಸರಿಯಾದ ಬ್ರಾಹ್ಮಣರೇ ಇಲ್ಲ. ಕಲೌ ಶೂದ್ರ ಸಂಭವ, ಎಲ್ಲರೂ ಈ ಕಲಿಯುಗದಲ್ಲಿ ಶೂದ್ರರೇ. ಆದ್ದರಿಂದ ಆಚರಿಸುವವರೂ ಇಲ್ಲ, ಆಚರಿಸಲು ಸಹಾಯ ಮಾಡುವಂತಹವರೂ ಇಲ್ಲ. ಇದೇ ಇಂದಿನ ದುಃಖದ ಪರಿಸ್ಥಿತಿ. ಕಲೌ ಶೂದ್ರ ಸಂಭವ, ಬ್ರಾಹ್ಮಣನೂ ಇಲ್ಲ, ಕ್ಷತ್ರಿಯನೂ ಇಲ್ಲ, ವೈಶ್ಯನೂ ಇಲ್ಲ, ಹೆಸರಿಗೆ ಮಾತ್ರ ಚೆನ್ನಾಗಿ ಆಚರಿಸುತ್ತಾರೆ. ಆದರೆ ಗುಣಗಳಲ್ಲಿ ಒಂದಿಷ್ಟು ಇರುವುದಿಲ್ಲ, ವ್ಯರ್ಥ, ಎಲ್ಲರೂ ಶೂದ್ರರೇ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಎಲ್ಲಿದೆ ವಿಭಾಗಗಳು ಎಲ್ಲರೂ ನಾಯಿ ಬೆಕ್ಕುಗಳೇ. ಅಂದರೆ ಬರೀ ಇಂದ್ರಿಯ ಸುಖಗಳಿಗಾಗಿ ಜೀವಿಸುವವರೇ. ಇದನ್ನು ನಾವು ಅಂಗೀಕರಿಸಬೇಕು. ಏಕೆಂದರೆ ವೈದಿಕ ನಾಗರಿಕತೆಯೂ ಇಲ್ಲ, ಸಂಸ್ಕಾರಗಳೂ ಇಲ್ಲ, ಆದ್ದರಿಂದ ಎಲ್ಲರೂ ಶೂದ್ರರೇ. ಶೂದ್ರರಿಗೆ ವೈದಿಕ ದೀಕ್ಷೆ ಇಲ್ಲ. ವೈದಿಕ ದೀಕ್ಷೆ ಎಂಬುದು ಬರೀ ಬ್ರಾಹ್ಮಣರ ಕುಟುಂಬದವರಿಗೆ, ಕ್ಷತ್ರಿಯರ ಕುಟುಂಬದವರಿಗೆ ಹಾಗೂ ವೈಶ್ಯರ ಕುಟುಂಬದವರಿಗೆ, ಶೂದ್ರರಿಗೆ ದೀಕ್ಷೆ ಇಲ್ಲ. ಭಾರತದಲ್ಲಿ ಕೆಲವರು ವ್ಯಾಪಾರದ ಗುರುಗಳು ಇದ್ದಾರೆ, ಶೂದ್ರರಿಗೆ ವೈದಿಕ ದೀಕ್ಷೆಯನ್ನು ಕೊಡುತ್ತಾರೆ. ಆದರೆ ಅವರು ಕೊಡುವ ಆಹಾರವನ್ನು ಮುಟ್ಟುವುದಿಲ್ಲ. ದೀಕ್ಷೆಯನ್ನು ಸ್ವೀಕರಿಸಿದ ಶಿಷ್ಯರು ಕೊಡುವ ಆಹಾರವನ್ನು ಗುರುಗಳು ಸ್ವೀಕರಿಸುವುದಿಲ್ಲ. ಹಣವನ್ನು ಮಾತ್ರ ಮುಟ್ಟುತ್ತಾರೆ, ಆದರೆ ಆಹಾರವನ್ನು ಮುಟ್ಟುವುದಿಲ್ಲ. ಒಂದು ಬಾರಿ ಯಾರು ದೀಕ್ಷೆಯನ್ನು ಪಡೆಯುತ್ತಾರೋ ಅವರು ಹೇಗೆ ಶೂದ್ರರಾಗಿರಲು ಸಾಧ್ಯ? ಆದರೆ ಅವರು ಶೂದ್ರರೆಂದೇ ಪರಿಗಣಿಸುತ್ತಾರೆ. ದೀಕ್ಷೆಯನ್ನು ಕೊಟ್ಟ ಗುರುಗಳು ತಮ್ಮ ಶಿಷ್ಯಂದಿರನ್ನು ಶೂದ್ರರೆಂದೇ ಪರಿಗಣಿಸುತ್ತಾರೆ, ಅದೇ ಸಮಯದಲ್ಲಿ ಗುರು ಎಂದು ಅನಿಸಿಕೊಳ್ಳುತ್ತಾರೆ. ಇದು ಯಾವ ನ್ಯಾಯ? ಸನಾತನ ಗೋಸ್ವಾಮಿಗಳು ಹರಿಭಕ್ತಿ ವಿಲಾಸದಲ್ಲಿ ಹೇಳುತ್ತಾರೆ, ತಥಾ ದೀಕ್ಷಾ ವಿಧಾನೇನ ದ್ವಿಜತ್ವಂ ಜಾಯತೆ ನೃಣಾಂ. ಒಬ್ಬನು ಸರಿಯಾಗಿ ದೀಕ್ಷೆಯನ್ನು ಪಡೆದ ನಂತರ ಅವನು ತಕ್ಷಣವೇ ಬ್ರಾಹ್ಮಣನಾಗುತ್ತಾನೆ. ದ್ವಿಜತ್ವಂ, ದ್ವಿಜ ಅಂದರೆ ಎರಡನೆಯ ಜನ್ಮ. ಯಥ ಕಾಂಚನತಾಂ ಯಾತಿ ಕಾಂಸ್ಯಂ ರಸವಿಧಾನತಃ. ಒಂದು ಕೆಮಿಕಲ್ ಪ್ರೋಸೆಸ್ ಇದೆ, ರಾಸಾಯನಿಕ ಪ್ರಕ್ರಿಯೆ ಒಂದಿದೆ. ಅದೇನೆಂದರೆ ಕಾಂಸ್ಯ, ಬೆಲ್ ಮೆಟಲ್ನ ಕಂಚು ಲೋಹವನ್ನು ಚಿನ್ನವಾಗಿ ಮಾಡಬಹುದು. ಮೆರ್ಕ್ಯುರಿ ಪಾದರಸವನ್ನು ಒಂದು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದರೆ ಕಂಚು ಚಿನ್ನವಾಗುತ್ತದೆ. ನೋಡಿ, ಇಲ್ಲಿದೆ ಈಗ ಒಂದು ಸುಳಿವು. ವೇದಗಳಲ್ಲಿ ಒಂದು ಸುಳಿವಿದೆ, ಒಂದು ಸೂಚನೆ ಇದೆ. ರಾಸಾಯನದ ಒಂದು ವಿಧಾನವಿದೆ, ಆದರೆ ವಿಜ್ಞಾನಿಗಳಿಗೆ ಇದನ್ನು ಮಾಡಲು ಸಾಧ್ಯವಿಲ್ಲ. ಏಕೆಂದರೆ ಸ್ವಲ್ಪ ಬಿಸಿತನವೂ ಇದ್ದರೆ ಮುಗಿಯಿತು ಪಾದರಸ. ಆದ್ದರಿಂದ ಒಂದು ಪ್ರಕ್ರಿಯೆ ಇದೆ, ಎಲ್ಲದಕ್ಕೂ ಒಂದು ವಿಧಾನವೂ ಉಂಟು. ಅನೇಕ ಮಂದಿ ಯೋಗಿಗಳು ತಾಮ್ರದಿಂದ ಚಿನ್ನವನ್ನು ಮಾಡುತ್ತಾರೆ. ಯೋಗಿಗಳು ರಾತ್ರಿಯಲ್ಲಿ ಮಲಗುವುದಕ್ಕಿಂತ ಮುಂಚೆ ಪಾದರಸವನ್ನು ಕುಡಿಯುತ್ತಾರೆ. ಎದ್ದ ತಕ್ಷಣವೇ ತಮ್ಮ ಮೂತ್ರವನ್ನು ತಾಮ್ರದ ಮೇಲೆ ಉಯ್ಯುತ್ತಾರೆ, ಆಗ ಆ ತಾಮ್ರವು ಚಿನ್ನವಾಗುತ್ತದೆ. ವಾಸ್ತವವಾಗಿ ರಾಸಾಯನಿಕವಾಗಿ ತಾಮ್ರ, ಪಾದರಸ ಹಾಗೂ ತವರ ಲೋಹವನ್ನು ಮಿಶ್ರಣ ಮಾಡಿದರೆ ಚಿನ್ನವಾಗುತ್ತದೆ. ಆದ್ದರಿಂದ ಸನಾತನ ಗೋಸ್ವಾಮಿಯವರು ಈ ಉದಾಹರಣೆಯನ್ನು ಕೊಡುತ್ತಾರೆ. ತಾಮ್ರವನ್ನು ಹೇಗೆ ಒಂದು ವಿಧಾನದಲ್ಲಿ, ಪ್ರಕ್ರಿಯೆಯಲ್ಲಿ ಚಿನ್ನವಾಗಿ ಮಾಡಬಹುದೋ, ಅಥವಾ ಕಂಚು ಲೋಹವನ್ನು ಚಿನ್ನವಾಗಿ ಮಾಡಬಹುದೋ, ಇದೇ ರೀತಿಯಲ್ಲಿ ನಿಜವಾದ ಗುರುಗಳಿಂದ ದೀಕ್ಷೆಯನ್ನು ಪಡೆದ ಒಬ್ಬ ಶೂದ್ರನು ಅಥವಾ ಶೂದ್ರನಿಗಿಂತ ಕಡಿಮೆ ಮಟ್ಟದವನು, ವರ್ಣಸಂಕರನು, ಚಂಡಾಲನು ದ್ವಿಜನಾಗುತ್ತಾನೆ, ಬ್ರಾಹ್ಮಣನಾಗುತ್ತಾನೆ. ಪಾಂಚರಾತ್ರಿಕಿ ವಿಧಿಯಿಂದ ಆಗಬಹುದು. ತಾಮ್ರವು ಸುವರ್ಣವಾದಂತೆ ಚಂಡಾಲನು ಕೂಡ ಬ್ರಾಹ್ಮಣನಾಗಬಹುದು ದೀಕ್ಷೆಯಿಂದ, ಒಂದು ಪ್ರಕ್ರಿಯೆಯಿಂದ. ನೋಡಿ, ಶ್ರುತಿ ಸ್ಮೃತಿ ಪುರಾಣಾದಿ ಪಾಂಚರಾತ್ರಿಕಿ ವಿಧಿಂ ವಿನ ಐಕಾಂತಿಕಿ ಹರೇರ್ ಭಕ್ತಿರ್ ಉತ್ಪಾತಯೈವ ಕಲ್ಪತೆ. ಶ್ರೀಲ ರೂಪ ಗೋಸ್ವಾಮಿಗಳು ಹೇಳುತ್ತಾರೆ, ಒಬ್ಬನು ಶ್ರುತಿ ಸ್ಮೃತಿ ಹಾಗೂ ಪಾಂಚರಾತ್ರಿಕಿ ವಿಧಿಯಿಂದ ದೀಕ್ಷೆಯನ್ನು ಸ್ವೀಕರಿಸಬೇಕು. ಮೂರಿವೆ, ನ್ಯಾಯಪ್ರಸ್ಥಾನ, ಶ್ರುತಿ ಪ್ರಸ್ಥಾನ ಹಾಗೂ ಸ್ಮೃತಿ ಪ್ರಸ್ಥಾನ. ಆಧ್ಯಾತ್ಮಿಕ ಪ್ರಗತಿಗೆ ಮೂರು ಮಾರ್ಗಗಳು: ವೇದಾಂತ ಸಿದ್ಧಾಂತ ಅಥವಾ ವೈದಿಕ ಮಾರ್ಗ, ನಂತರ ಸ್ಮೃತಿಯ ಮಾರ್ಗ. ಅಂದರೆ ಸ್ಮೃತಿ ಅಂದರೆ ಅಧಿಕೃತವಾಗಿರುವಂತಹ ಪುಸ್ತಕಗಳು, ನಂತರ ಶ್ರುತಿಯ ಪ್ರಕಾರ ಬರೆದಿರುವಂತಹ ಪುಸ್ತಕಗಳು ಶ್ರುತಿ ಸ್ಮೃತಿ. ಉದಾಹರಣೆಗೆ ಭಗವದ್ಗೀತಾ. ಭಗವದ್ಗೀತೆಯು ನೇರವಾಗಿ ವೇದಗಳಲ್ಲ, ಆದರೆ ಭಗವದ್ಗೀತೆಯ ಎಲ್ಲ ಶ್ಲೋಕಗಳು ಪಕ್ಕಾ ನ್ಯಾಯ ಪ್ರಸ್ಥಾನ ಹಾಗೂ ಶ್ರುತಿ ಪ್ರಸ್ಥಾನ. ಆದ್ದರಿಂದ ಯಾವುದೇ ಪುಸ್ತಕಗಳು ವೇದಗಳಿಗೆ ಅನುಸಾರವಾಗಿ ಬರೆಯಲ್ಪಟ್ಟಿವೆಯೋ ಅವುಗಳು ಕೂಡ ವೈದಿಕ ಗ್ರಂಥಗಳೇ. ಆದ್ದರಿಂದ ಪಾಂಚರಾತ್ರಿಕಿ ವಿಧಿ ಎಂದರೆ ಅದರ ಪ್ರಕಾರವೆಂದರೆ ಶೂದ್ರ ಚಂಡಾಲ ಎಂಬುವ ಯಾವ ಭೇದವೂ ಇಲ್ಲ. ಚಂಡಾಲ ಅಂದರೆ ಶೂದ್ರನಿಗಿಂತಲೂ ಕಡಿಮೆ, ಪಂಚಮ ದರ್ಜೆಯವರು, ಫಿಫ್ತ್ ಗ್ರೇಡ್ ಪೀಪಲ್, ನಾಯಿಯನ್ನು ಭಕ್ಷಿಸುವವರು. ಮೊದಲನೆಯ ವರ್ಗದವನು ಬ್ರಾಹ್ಮಣ, ಎರಡನೆಯ ವರ್ಗ ಕ್ಷತ್ರಿಯ, ಮೂರನೆಯ ವರ್ಗ ವೈಶ್ಯ, ನಾಲ್ಕನೆಯ ವರ್ಗ ಶೂದ್ರ, ನಂತರ ಇದಕ್ಕೂ ಕೆಳಗೆ ಚಂಡಾಲ, ನಾಯಿಯನ್ನು ಕೂಡ ಭಕ್ಷಿಸುವವರು, ಪಂಚಮ ಮುಟ್ಟಲಾಗದವರು. ಆದರೆ ಇಂತಹವರು ಕೂಡ ಕೃಷ್ಣನು ಹೇಳುತ್ತಾನೆ, ಮಾಂಹಿ ಪಾರ್ಥ ವ್ಯಪಾಶ್ರಿತ್ಯ ಎಪಿ ಸ್ಯೂಹ ಪಾಪಯೋನಯ. ಪಾಪಯೋನಿ ಚಂಡಾಲ ಅಂದರೆ ಪಾಪಯೋನಿ, ಕೆಲಮಟ್ಟದ ಕುಟುಂಬದವರು. ಶುಕಮುನಿಗಳು ಹೇಳುತ್ತಾರೆ, ಕಿರಾತ ಹೂನಾಂಧ್ರ ಪುಲಿಂದ ಪುಲ್ಕಷ ಆಬೀರ ಶುಂಭ ಯವನ ಕಷಾದಯ. ಯವನ ಮ್ಲಚ್ಚ ಯವನ, ಇವರುಗಳು ಕೂಡ ಚಂಡಾಲರೇ. ಏನ್ಯೇಚ ಪಾಪಾಹ, ಇನ್ನೂ ಕೆಳಮಟ್ಟದವರು. ಏನ್ಯೇಚ ಪಾಪಾಹ ಶುದ್ಧ್ಯಂತಿ, ಪರಿಶುದ್ಧರಾಗುತ್ತಾರೆ, ಪ್ಯೂರಿಫೈಡ್. ಹೇಗೆ? ಪ್ರಭ ವಿಷ್ಣವೇ ನಮಃ, ಕೃಷ್ಣ ಪ್ರಜ್ಞೆಗೆ ಬರಲು ದೀಕ್ಷೆಯನ್ನು ಪಡೆದ ನಂತರ. ಈಗ ಯಾರಾದರೂ ವಾದಿಸಬಹುದು, ಹೇಗೆ ಚಂಡಾಲನು ವೈಷ್ಣವನಾಗಬಲ್ಲ, ಇದು ಸಾಧ್ಯವೇ ಇಲ್ಲವಪ್ಪ. ಈ ರೀತಿಯಲ್ಲಿ ಯಾರಾದರೂ ವಾದ ಮಾಡಬಹುದು. ಆದರೆ ಪ್ರಭ ವಿಷ್ಣವೇ ನಮಃ, ವಿಷ್ಣು ತುಂಬಾ ಶಕ್ತಿವಂತ, ಸರ್ವಶಕ್ತ. ಆದ್ದರಿಂದ ಭಗವಂತನಿಗೆ ಇದು ತುಂಬಾ ಸುಲಭವಾದ ಕೆಲಸ. ಆದ್ದರಿಂದ ಬರೀ ವಿಷ್ಣು ಮಂತ್ರದಿಂದ ಮಾತ್ರ ವೈಷ್ಣವನಾದ ನಂತರ ಒಬ್ಬನು ಎಲ್ಲ ನಿರ್ಬಂಧನೆಗಳನ್ನು ಮೀರಲು ಸಾಧ್ಯ, ಖಂಡಿತವಾಗಿಯೂ ಸಾಧ್ಯ. ಹೇಗೆ ಕೃಷ್ಣನ್ ಹೇಳುತ್ತಾನೋ, ಮಾಂಸ ವ್ಯಭಿಚಾರೀಣಿ ಭಕ್ತಿ ಯೋಗೇನ ಯಹ ಸೇವತೆ ಸಗುಣಾನ್ ಬ್ರಹ್ಮತೀತ್ಯಾಯಿತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಈ ರೀತಿಯಲ್ಲಿ ಸಾಧ್ಯ, ತಕ್ಷಣವೇ ಮೀರಬಹುದು, ಬ್ರಹ್ಮನ ನೆಲೆಗೆ ಬಂದು ಬಿಡಬಹುದು. ಚಂಡಾಲನೇ ಆಗಲಿ, ಇನ್ನೂ ಕೆಳಮಟ್ಟದವನಾಗಲಿ, ಯಾರು ಭಗವಂತನ ಭಕ್ತಿ ಸೇವೆಯನ್ನು ಶಿಸ್ತಿನಿಂದ ಪಾಲಿಸುತ್ತಾನೋ, ಯಾರು ಕೃಷ್ಣ ಪ್ರಜ್ಞೆಯನ್ನು ಆಚರಿಸುತ್ತಾನೋ, ತಕ್ಷಣವೇ ಭೌತಿಕ ನೆಲೆಯನ್ನು ಮೀರುತ್ತಾನೆ. ನಾವು ಈ ಭೌತಿಕ ನೆಲೆಯಲ್ಲಿ ಇರುವವರೆಗೂ ಇವುಗಳನ್ನು ಲೆಕ್ಕ ಹಾಕುತ್ತೇವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ವರ್ಣಸಂಕರ ಇವುಗಳನ್ನು ಪರಿಗಣಿಸುತ್ತೇವೆ. ಆದರೆ ಯಾರು ಆಧ್ಯಾತ್ಮಿಕ ನೆಲೆಗೆ ಬರುತ್ತಾರೋ, ಯಾರು ಪರಿಶುದ್ಧರಾಗಿರುತ್ತಾರೋ, ಅವರು ಭೌತಿಕ ನೆಲೆಯಲ್ಲಿ ಇರುವುದೇ ಇಲ್ಲ. ಬ್ರಹ್ಮ ಭೂಯಾಯ ಕಲ್ಪತೆ, ಆಗಲೇ ಬ್ರಹ್ಮನ ನೆಲೆಗೆ ಬಂದು ಬಿಟ್ಟಿರುತ್ತಾನೆ. ಬ್ರಹ್ಮನ ನೆಲೆ ಎಂದರೆ ಸಗುಣಾನ್ ಸಮತೀತ್ಯೈತಾನ್. ಈ ಭೌತಿಕ ನೆಲೆ ಎಂದರೆ ಪ್ರಕೃತಿಯ ತ್ರಿಗುಣಗಳು, ಸತ್ವಗುಣ, ರಜೋಗುಣ ಹಾಗೂ ತಮೋಗುಣ. ಇಲ್ಲಿ ಬ್ರಾಹ್ಮಣನು ಕೂಡ ಸತ್ವಗುಣದಲ್ಲಿರುವವನು ಕೂಡ ಐಕ ಪ್ರಕೃತಿಯಿಂದ ಮಲಿನಗೊಂಡಿರುತ್ತಾನೆ, ಕಂಟ್ಯಾಮಿನೇಟೆಡ್. ನೋಡಿ, ಭೌತಿಕ ಪ್ರಪಂಚದಲ್ಲಿ ಸತ್ವಗುಣದಲ್ಲಿರುವ ಬ್ರಾಹ್ಮಣನು ಕೂಡ ಕಲುಷಿತನಾಗಿರುತ್ತಾನೆ. ಇನ್ನು ಶೂದ್ರ, ವರ್ಣಸಂಕರ ಹಾಗೂ ಚಂಡಾಲನ ಮಾತನ್ನು ಕೇಳಬೇಕೆ? ಎಲ್ಲರೂ ಈ ಭೌತಿಕ ಪ್ರಪಂಚದಲ್ಲಿ ಐಹಿಕ ಪ್ರಕೃತಿಗೆ ಬದ್ಧರೆ. ದೈವೀಶೇಷ ಗುಣಮಯಿ, ಬ್ರಾಹ್ಮಣ ಅಂದರೆ ಫಸ್ಟ್ ಕ್ಲಾಸ್ ಪ್ರಿಸನರ್, VIP ಕೈದಿ. ಆದರೂ ಫಸ್ಟ್ ಕ್ಲಾಸ್ ಕೈದಿ ಕೂಡ ಕೈದಿನೇ. ಈಗ ಪ್ರಥಮ ದರ್ಜೆಯ ಕೈದಿಯು ಸ್ವತಂತ್ರನಾಗಿರುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ. ಈಗ ಉದಾಹರಣೆಗೆ ಗಾಂಧಿ ಜೈಲಿಗೆ ಹೋದರು, ಸೆರೆಗೆ ಹೋದರು, ಆದರೆ ಅವರಿಗೆ ಮೊದಲನೆಯ ದರ್ಜೆಯ ಜೈಲನ್ನು ನೀಡಿದರು, ಆದರೂ ಜೈಲು ಜೈಲೇ. ಈ ರೀತಿಯಲ್ಲಿ ಬ್ರಾಹ್ಮಣನು ಕೂಡ ಈ ಭೌತಿಕ ಪ್ರಪಂಚದಲ್ಲಿ ಮೊದಲನೆಯ ದರ್ಜೆಯ ಕೈದಿ, ಸೆರೆಯಾಳು, ಬಂದಿ. ಆದ್ದರಿಂದ ನಮ್ಮ ಉದ್ದೇಶವು ಮೊದಲನೆಯ ದರ್ಜೆಯ ಬಂದಿ ಆಗುವುದಲ್ಲ, ಸಂಪೂರ್ಣವಾಗಿ ಜೈಲಿನಿಂದ ಆಚೆ ಬರುವುದು. ಇದು ಒಬ್ಬ ವೈಷ್ಣವನ ದೃಷ್ಟಿ. ಈಗ ಮಾಧವೇಂದ್ರ ಪುರಿಗಳು ಪರಂಪರೆಯಲ್ಲಿ ಬರುತ್ತಿರುವ ಆಚಾರ್ಯರು ಬ್ರಾಹ್ಮಣರಿಗೆ ದೀಕ್ಷೆಯನ್ನು ನೀಡಿ ವೈಷ್ಣವರಾಗಿ ಮಾಡಿದರು. ನಂತರ ಭಗವಂತನ ಅರ್ಚಾ ವಿಗ್ರಹವನ್ನು ಪೂಜೆ ಮಾಡಲು ಅರ್ಹತೆಗಳನ್ನು ಕೊಟ್ಟರು. ಒಬ್ಬ ಬ್ರಾಹ್ಮಣನು ಅರ್ಹತೆಗಳನ್ನು ಪಡೆದವನೇ ಆಗಿರಬಹುದು, ಬ್ರಾಹ್ಮಣನ ಎಲ್ಲ ಗುಣಗಳನ್ನು ಕೂಡ ಅವನು ಪಡೆದವನಾಗಿರಬಹುದು, ಆದರೆ ವೈಷ್ಣವನ ಮಟ್ಟಕ್ಕೆ ಬರದೇ ಹೋದರೆ ಪ್ರಯೋಜನವೇ ಇಲ್ಲ. ಇದನ್ನು ಶಾಸ್ತ್ರಗಳಲ್ಲಿ ಹೇಳಿದೆ, ಸತ್ಕರ್ಮ ನಿಪುಣೋ ವಿಪ್ರೋ ಮಂತ್ರತಂತ್ರ ವಿಶಾರದ ಅವೈಷ್ಣವೋ ಗುರು ನಸ್ಯದ್ ವೈಷ್ಣವ ಶ್ವಪಚೋ ಗುರು. ಶ್ವಪಚೋ ಅಂದರೆ ಚಂಡಾಲ, ನಾಯಿಯನ್ನು ತಿನ್ನುವವನು, ತುಂಬಾ ನೀಚನೆಂದು ಪರಿಗಣಿಸಲಾಗಿದೆ. ವಿಧ ವಿಧವಾದ ಮಾಂಸಗಳನ್ನು ಭಕ್ಷಿಸುವವರು ಇದ್ದಾರೆ, ಆದರೆ ಹಸುವಿನ ಮಾಂಸವನ್ನು ಯಾರೂ ತಿನ್ನುವುದಿಲ್ಲ, ಭಾರತದಲ್ಲಿ ಪ್ರತ್ಯೇಕವಾಗಿ ತಿನ್ನುವುದಿಲ್ಲ. ಬೇಕೆಂದರೆ ನಾಯಿ ಹಂದಿಯ ಮಾಂಸವನ್ನು ತಿನ್ನುವವರು ಕೂಡ ಇದ್ದಾರೆ, ಆದರೆ ಹಸುವನ್ನು ಈ ರೀತಿಯಲ್ಲಿ ತಿನ್ನಲು ಸರ್ಕಾರವೇ ಬಿಡುತ್ತಿರಲಿಲ್ಲ. ಹಿಂದಿನ ಕಾಲದಲ್ಲಿ ಹಸುವನ್ನು ಮುಟ್ಟಲು ಒಪ್ಪುತ್ತಿರಲಿಲ್ಲ, ಇದು ನಿಬಂಧನೆ. ಮೊದಲನೆಯದಾಗಿ ಒಬ್ಬನು ಮಾಂಸವನ್ನೇ ತಿನ್ನಬಾರದು, ಇದು ವಾಸ್ತವತೆ. ಆದರೆ ನಾಲಿಗೆಯನ್ನು ಅಷ್ಟು ಕೂಡ ನಿಯಂತ್ರಿಸಲು ಸಾಧ್ಯವಾಗದಿದ್ದರೆ ಹಸುವನ್ನು ಮುಟ್ಟುವಂತೆಯೇ ಇಲ್ಲ. ಬೇರೆ ಇತರ ಜೀವರಾಶಿಗಳನ್ನು ಬೇಕೆಂದರೆ ತಿನ್ನಬಹುದು, ಆದರೆ ಹಸುವನ್ನಂತೂ ಖಂಡಿತವಾಗಿ ಇಲ್ಲ. ಆದ್ದರಿಂದ ಶ್ವಪಚ ಅಂದರೆ ನಾಯಿಯ ಮಾಂಸವನ್ನು ತಿನ್ನುವವರು. ಪ್ರತ್ಯೇಕವಾಗಿ ಕೊರಿಯಾದಲ್ಲಿ ನಾಯಿಯ ಮಾಂಸವನ್ನು ಆಚರಣೆ ಮಾರುತ್ತಾರೆ, ಬಹಿರಂಗವಾಗಿ ಮಾರುತ್ತಾರೆ, ಸಹಜವಾಗಿ ಮಾರುತ್ತಾರೆ. ಈ ರೀತಿಯಲ್ಲಿ ನಾಯಿಯನ್ನು ತಿನ್ನುವಂತಹವರನ್ನು ಶ್ವಪಚ ಎಂದು ಹೇಳಲಾಗಿದೆ, ಚಂಡಾಲ. ಇಂತಹ ಚಂಡಾಲನು ಅಥವಾ ಚಂಡಾಲದ ಕುಟುಂಬದವನು ಭಗವಂತನ ಭಕ್ತನಾದರೆ, ವೈಷ್ಣವನಾದರೆ ಗುರುವಾಗಲು ಕೂಡ ಅರ್ಹತೆಗಳನ್ನು ಪಡೆದವನು ನೋಡಿ. ಆದರೆ ಬ್ರಾಹ್ಮಣನಾದರೆ ವೈಷ್ಣವನಾಗಲು ಸಾಧ್ಯವಿಲ್ಲ, ಇದು ಆಕ್ಷೇಪಣೆ. ಒಬ್ಬ ಬ್ರಾಹ್ಮಣನು ಬ್ರಾಹ್ಮಣನ ಕುಟುಂಬದಲ್ಲಿ ಹುಟ್ಟಿ ಬ್ರಾಹ್ಮಣನ ಎಲ್ಲ ಅರ್ಹತೆಗಳನ್ನು ಪಡೆದಿದ್ದರೂ ಗುರುವಾಗಲು ಸಾಧ್ಯವಿಲ್ಲ, ವೈಷ್ಣವ ಹಂತವನ್ನು ಮುಟ್ಟದೆ ಗುರುವಾಗಲು ಸಾಧ್ಯವಿಲ್ಲ, ವೈಷ್ಣವನಾಗದಿದ್ದರೆ ಭಗವಂತನ ಧಾಮಕ್ಕೆ ಹೋಗಲು ಕೂಡ ಸಾಧ್ಯವಿಲ್ಲ. ಬ್ರಾಹ್ಮಣನಿಗೆ ಆರು ಗುಣಗಳು ಉಂಟು: ಪಂಡಿತನಾಗಿರಬೇಕು, ಇತರರಿಗೆ ವೈದಿಕ ಗ್ರಂಥಗಳನ್ನು ಹೇಳಿಕೊಡುವವನಾಗಿರಬೇಕು, ಇದನ್ನು ಪಠನ ಪಾಠನ ಎಂದು ಹೇಳುತ್ತೇವೆ. ನಂತರ ಆರಾಧನೆಯನ್ನು ಮಾಡಬೇಕು, ದೇವತೆಗಳನ್ನು ಕೂಡ ಪೂಜಿಸುತ್ತಾರೆ. ಬರೀ ಬ್ರಾಹ್ಮಣನ ಹಂತದಲ್ಲಿರುವವರು ದೇವತೆಗಳನ್ನು ಕೂಡ ಪೂಜಿಸುತ್ತಾರೆ, ವೈಷ್ಣವರು ಪೂಜಿಸುವುದಿಲ್ಲ, ಬ್ರಾಹ್ಮಣರು ಮಾತ್ರ ಮಾಡುತ್ತಾರೆ ಈ ಕೆಲಸವನ್ನು, ದೇವತೆಗಳನ್ನು ಆರಾಧಿಸುತ್ತಾರೆ. ಇದು ಯಜನ ಯಾಜನ, ಪಠನ್ ಪಾಠನ, ಯಜನ ಯಾಜನ, ನಂತರ ಯಜ್ಞಗಳನ್ನು ಧರ್ಮಾಚರಣೆಗಳನ್ನು ಆಚರಿಸುತ್ತಾರೆ, ಇದನ್ನು ಯಜನ ಎಂದು ಹೇಳುತ್ತೇವೆ, ಯಜನ ಯಾಜನ. ನಂತರ ದಾನ ಪ್ರತಿಗ್ರಹ, ಒಬ್ಬ ಬ್ರಾಹ್ಮಣನು ಕೊಡುಗೆಗಳನ್ನು ಸ್ವೀಕರಿಸುತ್ತಾನೆ ಮತ್ತೆ ದಾನವನ್ನು ಕೂಡ ಮಾಡುತ್ತಾನೆ. ಶೂದ್ರರ ಹಾಗೆ ದುಡಿಮೆ ಮಾಡುವುದಿಲ್ಲ, ಕಾರ್ಮಿಕರ ಕೆಲಸಗಳನ್ನು ಮಾಡುವುದಿಲ್ಲ. ಆದ್ದರಿಂದ ಇಂತಹ ಅರ್ಹತೆಗಳನ್ನು ಪಡೆದರೂ ಕೂಡ ಒಬ್ಬ ಬ್ರಾಹ್ಮಣನು ವೈಷ್ಣವನಾದನೆಂದು ಅರ್ಥವಲ್ಲ. ಆದರೆ ಒಬ್ಬ ವೈಷ್ಣವನಲ್ಲಿ ಎಲ್ಲ ಬ್ರಾಹ್ಮಣನ ಗುಣಗಳು ಇರುತ್ತವೆ, ಆದರೆ ಒಬ್ಬ ಬ್ರಾಹ್ಮಣನಲ್ಲಿ ಎಲ್ಲ ವೈಷ್ಣವರ ಗುಣಗಳು ಇರುವುದಿಲ್ಲ. ಆದ್ದರಿಂದ ಯಥಾ ಕಾಂಚನತಾಂ ಯಾತಿ ಕಾಂಸ್ಯಂ ರಸವಿಧಾನತಃ, ಯಾರೇ ಆಗಲಿ ಒಬ್ಬ ಚಂಡಾಲನು ಕೂಡ ಭಗವಂತನ ಭಕ್ತನಾಗಬಹುದು, ಗುರುಗಳ ಕೃಪೆಯಿಂದ ವೈಷ್ಣವನಾಗಬಹುದು. ಇದನ್ನು ಭಾಗವತದಲ್ಲಿ ಕೂಡ ದೃಢಪಡಿಸಿದೆ. ಆಗಲೇ ಹೇಳಿದಂತೆ ಭಾಗವತದಲ್ಲಿ ಕೂಡ ದೃಢಪಡಿಸಿದೆ. ಕಿರಾತ ಹೂನಾಂಧ್ರ ಪುಲಿಂದ ಪುಲ್ಕಷ ಆಬೀರ ಶುಂಭ ಯವನಾಹ ಕಸಾದಯ ಏನೇಚ ಪಾಪ ಯತ್ ಅಪಾಶ್ರಯಾಶ್ರಯ ಶುದ್ಧಿಯಂತಿ ತಸ್ಮೈ ಪ್ರಭ ವಿಷ್ಣವೇ ನಮಃ. ಕಿರಾತ ಹೂಣ ಆಂಧ್ರ ಪುಲಿಂದ ಪುಲ್ಕಷ ಆಬೀರ ಶುಂಭ ಯವನ ಕಸ ಜನಸಂಖ್ಯೆಯವರು ಹಾಗೂ ಇತರ ಪಾಪಿಷ್ಠರು ಕೂಡ ದೇವೋತ್ತಮ ಪರಮ ಪುರುಷನಾದ ಭಗವಂತನ ಪರಿಶುದ್ಧ ಭಕ್ತರಾಗಬಹುದು. ಹೇಗೆ? ಪರಿಶುದ್ಧ ಭಕ್ತರ ಆಶ್ರಯವನ್ನು ಪಡೆದಾಗ. ಆದ್ದರಿಂದ ನಾವು ಶ್ರೀಲ ಪ್ರಭುಪಾದರಂತಹ ಪರಿಶುದ್ಧ ಭಕ್ತರಿಗೆ ಶರಣಾಗಬೇಕು, ಅವರ ಆಶ್ರಯವನ್ನು ಪಡೆಯಬೇಕು. ಆಗ ನಾವೆಲ್ಲರೂ ಶೂದ್ರರೇ ಆದರೂ ಪರಿಶುದ್ಧರಾಗಬಹುದು, ಭಗವಂತನ ಲೋಕಕ್ಕೆ ಹೋಗಬಹುದು. ಹರೇ ಕೃಷ್ಣ.